यद्यतमता वक्तानं अस्माकं नृहरे हरे सदासु कार्यं कार्यज्ञ प्रलयार्कायित प्रव हरिकथामृत सार गुरुगळ करुणदिंद पणिसु पेळुवे परम भगवत भक्तरिदनादरदि केळुवदु पंचतन्मात्र संधि 14th पद्य ಈ ಪದ್ಯ ಮುಂಚೆ ಹಿಂದೆ ಇರುವಂತ 11th, 12th, 13th ಈ ಮೂರನ್ನು ಕ್ರೋಢೀಕರಿಸಿ ಒಂದು ಹೇಳುತ್ತೆ. ಇನ್ನೊಂದು ಇಷ್ಟು ತನಕ ಬಂದಿದ್ದ ಅಂದ್ರೆ ಎರಡನೇ ಪದ್ಯದಿಂದ 13ನೇ ಪದ್ಯ ತನಕ ಬಂದಿರುವ ವಿಷಯಗಳನ್ನ ಹೇಗೆ ನಾವು ಅನುಸಂಧಾನದಲ್ಲಿ ಇಟ್ಕೋಬೇಕು ಅಂತ ಹೇಳುತ್ತೆ. ಯಾಕೆಂದ್ರೆ ಹರಿಕಥಾಮೃತ ಸಾರದಲ್ಲಿ ಮುಖ್ಯವಾದ ಉದ್ದೇಶವೇ ಅನುಭವಕ್ಕೆ ತಂದುಕೋ ಸಕಲ ಸಾಧನೆಗಳೊಳಗೆ ಇದೇ ಮುಖ್ಯ ಅಂತ ಹೇಳ್ತಾರೆ. ಅನುಭವದಲ್ಲಿ ಇಟ್ಕೋಬೇಕು, ಎಷ್ಟು ನಮ್ಗೆ ಆಗತ್ತೋ ಅಷ್ಟು ನಾವು ಅನುಭವದಲ್ಲಿ ಇಟ್ಕೋಬೇಕು. ಅಂದ್ರೆ ನಾವು ದಿನಾಗ್ಲೂ ದೇವರ ಮುಂದೆ ಜಪ ಮಾಡುವಾಗಲ ಅಥವಾ ಸ್ನಾನ ಮಾಡುವಾಗಲ ಈ ಚಿಂತನೆಗಳನ್ನ ಹೇಗೆ ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ. 2008 ರೂಪವನರಿತು ಸರ್ವ ಪದಾರ್ಥದೊಳುಸಿ ವರನ ಪೂಜೆಯ ಮಾಡು ವರಗಳ ಬೇಡುಕೊಂಡಾಡು ಬರೆದೆ ಜಲದಲ್ಲಿ ಮುಳುಗಿ ಬಿಸಿಲೊಳು ಬೆರಳೆನಿಸಿದರೇನು ಸದ್ಗುರು ಹಿರಿಯರನು ಸರಿಸಿದರ ಮರ್ಮವ ನರಿಯದಿಹ ನರನು ಅಂತ ಹೇಳ್ತಾ ಇದ್ದಾರೆ. ನರಿಯದಿ ಅರಿಯದಿಹ ನರನು ಅಂತ ನೀವು ಚೇಂಜ್ ಮಾಡ್ಕೊಳ್ಳಿ. ಇಫ್ ಇಟ್ ಇಸ್ ತೋರ ಅಂತಿದ್ರೆ ಅರಿಯ ಅಂತ ಚೇಂಜ್ ಮಾಡ್ಕೋಬೇಕು ಲಾಸ್ಟ್ ಲೈನ್ಲಿ. ಇಲ್ಲಿ ಏನು ಸ್ಥೂಲವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತ ಅವತ್ತು ನೋಡಿದ್ದೀವಿ ನಾವು. 2008 ರೂಪವ 2008 ಅಂದ್ರೆ 2008 ರೂಪವ ಅರಿತು ಅಂತ. ಅರಿತು ಎಂಬುದು ಕೀವರ್ಡ್. ಇದನ್ನ ತಿಳ್ಕೊಂಡು ಹೇಗೆ ತಿಳ್ಕೋಬೇಕು ಅಂತ ಲಾಸ್ಟ್ ಟು ಲೈನ್ಸ್ ಲಿ ಹೇಳ್ತಾರೆ. ಇದನ್ನ ತಿಳ್ಕೊಂಡು ಎಲ್ಲಿ ತಿಳ್ಕೋಬೇಕು ಅಂದ್ರೆ ಸರ್ವ ಪದಾರ್ಥದೊಳು ಎಲ್ಲಾ ಪದಾರ್ಥದಲ್ಲಿನು ಈ 2008 ರೂಪವನ್ನ ತಿಳ್ಕೋಬೇಕು. ಯಾವ 2008 ಅದು ಹಿಂದೆ ಹೇಳಿದ ಏನು ಆಧಾರ ಆಧೇಯ ಅದು 242 ಆಧಾರ ಆಧೇಯ 142 ಪ್ಲಸ್ ಹಿಂದೆ ಭಾರಬೃಂ ನಾಮಕನ ಅದು ಹೇಳುವಾಗ 1624 ಅದು ಹೇಳಿದ ಭಾರಬೃಂ ನಾಮಕನ 1624. ಸೊ ಇದು ಮೂರು ನೀವು ಆಡ್ ಮಾಡಿದ್ರೆ ಇದನ್ನ ಜೋಡಿಸಿದ್ರೆ ನಿಮ್ಗೆ 2008 ರೂಪಗಳು ಬರುತ್ತೆ. ಅಂದ್ರೆ ಏನಾಯ್ತು ಇವಾಗ ಎಲ್ಲಾ ಪದಾರ್ಥದಲ್ಲಿನು ಯಾವ್ಯಾವ ಪದಾರ್ಥಗಳು ಅಂತಿದೆಯೋ ಎಲ್ಲಾ ಪದಾರ್ಥದಲ್ಲಿನು ಇಷ್ಟು ರೂಪವ ಹೇಳು ಅಂತ ಹೇಳಿಲ್ಲ, ತಿಳುಕು ಅಂತ ಹೇಳ್ತಾರೆ. ಅಂದ್ರೆ ಏನು ಬರೀ ನಮಗೆ ಈ ಒಂದು ಸಂಖ್ಯೆ 2008 142 + 242 + 1624 ಇದು ಮೆಮರೈಸ್ ಮಾಡಿ ಹೇಳು ಅಂತ ಹೇಳಿಲ್ಲ. ಇದನ್ನ ತಿಳ್ಕೊ, ಇದು ಏನು ಇದು ಅದನ್ನ ದಾಸರು ಹೇಳಿದ ಆಧಾರ ಆಧೇಯ ಅಂತ ತಿಳ್ಕೊ. ಭಾರಬೃನ್ ಭಾರವನ್ನು ಹೊತ್ತಿದ್ದಾನೆ, ಕೂರ್ಮ ರೂಪದಿಂದ ಭಾರವನ್ನು ಹೊತ್ತಿದ್ದಾನೆ. ವಿಷ್ಣು ಕೂರ್ಮ ಇದ, ಲಕ್ಷ್ಮೀ ಕೂರ್ಮ, ಲಕ್ಷ್ಮೀ ವಿಷ್ಣು ಸೇರಿ ನಾವು ಒಂದೇ ಪರಿಗಣನೆ ಮಾಡ್ತೀವಿ. ವಿಷ್ಣು ಕೂರ್ಮ ವಾಯು ಕೂರ್ಮ ಚಿಂತನೆ ಮಾಡಬೇಕು. ಸೊ ಈ ಚಿಂತನೆ ಮಾಡ್ಬೇಕು, ಅವರು ಭಾರವನ್ನು ಹೊತ್ತಿದ್ದಾರೆ ಅಂತ ಚಿಂತನೆ ಮಾಡಿ. ಮತ್ತು ಆಧಾರ ಇದು ಆಧಾರ ಆಧೇಯ ಪ್ರತಿ ಪದಾರ್ಥದಲ್ಲಿನೂ ಇದನ್ನ ನೋಡ್ತಾ ಹೋಗ್ರಿ. ಹೀಗೆ 2008 ಆಗತ್ತೆ. ಇದನ್ನ ಚಿಂತನೆ ಮಾಡಿ ತಾರೀತು ಚಂದಾಗ ತಿಳ್ಕೊಂಡು ಎಲ್ಲಾ ಪದಾರ್ಥದಲ್ಲಿನೂ ನೀವು ನೋಡ್ರಿ. ನೋಡಿ ಏನ್ ಮಾಡ್ಬೇಕು, ಪದಾರ್ಥಗಳು ಶ್ರೀವರನ ಪೂಜೆಯನ್ನು ಮಾಡು. ಶ್ರೀವರನ ಅಂದ್ರೆ ಲಕ್ಷ್ಮೀ ಸಹಿತರಾದಂತ ಶ್ರೀಕಿಂತ ಮಿಗಿಲಾದವನು ಶ್ರೀವರನ. ಆ ಶ್ರೇಷ್ಠವಾದ ವರ ಅಂದ್ರೆ ಶ್ರೇಷ್ಠ ಅಂತ ಆಗತ್ತೆ. ಶ್ರೇಷ್ಠವಾದ ಅಥವಾ ವರ ಅಂತ ಹೇಳಿದ್ರೆ ಜ್ಞಾನ ಆನಂದ ರೂಪನಾದವನು ಶ್ರೀ ವರ ಅಂದ್ರೆ ಎಲ್ಲಾ ಸಂಪತ್ತುಗಳಿಂದ ಕೂಡಿರುವಂತ ಜ್ಞಾನ ಆನಂದಮಯನಾದಂತ ಅವನ ಪೂಜೆಯ ಮಾಡು ಅಂತ ಹೇಳ್ತಾರೆ. ಪೂಜೆ ಮಾಡೋದು ಏನ್ ಪೂಜೆ ಮಾಡೋದು ಅಂದ್ರೆ ನಾವು ಯಾಕೆಂದ್ರೆ ಇದು ನಾವು ಸ್ನಾನ ಮಾಡುವಾಗ ಇದೆಲ್ಲ ಪೂಜೆ ಮಾಡು ಅಂತ ಹೇಳ್ತಾರೆ. ನಾವು ಸ್ನಾನ ಮಾಡುವಾಗ ಅಲ್ಲಿ ಷೋಡಶ ಉಪಚಾರ ಪೂಜೆ ಹೇಗೆ ಮಾಡಕ್ಕಾಗತ್ತೆ, ಪುಷ್ಪಂ ಫಲಂ ಪತ್ರಂ ಮಾಡಕ್ಕಾಗತ್ತ. ಸೊ ಪೂಜೆ ಮಾಡು ಅಂದ್ರೆ ಇದನ್ನ ತಿಳ್ಕೊ. ಏನನ್ನ ತಿಳ್ಕೊ ಅಂದ್ರೆ ಹಿಂದೆ ಹೇಳಿದನ್ನ ತಿಳ್ಕೊಬೇಕು, ಅದನ್ನ ವಿವರಣೆ ಮಾಡ್ತದೆ. ಹೇಗೆ ತಿಳ್ಕೊಬೇಕು, ಪೂಜೆಯನ್ನ ಮಾಡು ವರಗಳ ಬೇಡು ಕೊಂಡಾಡು ಅಂತ ಹೇಳ್ತಾರೆ. ಹಿಂದೆ ಹೇಳಿದ್ದಾರೆ ಏನು ಬೇಡದಲ್ಲ ಅಂತ, ಯಾವ್ದು ಬೇಡಬೇಕಾ ಬೇಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಬೇಡು ಅಂತ ಹೇಳಿದ್ದಾರೆ. ಬೇಡ ಏನು ಬೇಡಬೇಕು, ವರಗಳ ಬೇಡು. ಏನು ವರಗಳ ಬೇಡಬೇಕು ಅಂದ್ರೆ ಅದಲ್ಲ ಆ ಶಬ್ದದಲ್ಲೇ ಅರ್ಥ ಇದೆ. ವರ ಅಂದ್ರೆ ಶ್ರೇಷ್ಠವಾದದ್ದನ್ನ ಬೇಡು, ಶ್ರೇಷ್ಠವಾದದ್ದನ್ನ ಬೇಡು ಅಂದ್ರೆ ಏನು ಶ್ರೇಷ್ಠ? ಆ ಪದ್ಯದಲ್ಲೇ ಇದೆ, ವರನ ಪೂಜೆ, ಶ್ರೀ ವರನ ಪೂಜೆ ಮಾಡು, ಪೂಜೆ ವರನ ಶ್ರೀ ವರನ ಪೂಜೆ ಮಾಡು, ಆ ವರವನ್ನ ಬೇಡು. ವರ ಅಂದ್ರೆ ಭಗವಂತನ ಅನುಗ್ರಹ. ವರಗಳ ಬೇಡು ಅಂದ್ರೆ ನಮ್ಗೆ ಕೆಲಸ ಆಗಲಿ, ಅದು ನಮ್ಗೆ ಶಕ್ತಿ ಇಲ್ಲ, ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ನಮ್ಮ ಕಷ್ಟಕ್ಕನುಗು ಅನುಗುಣವಾಗಿ ನಾವು ಇತರ ವರಗಳನ್ನು ಬೇಡ್ತೀವಿ. ಇಲ್ಲಿ ಹೇಳೋದು ನಮ್ಮ ಗೋಲ್, ನಮ್ಮ ಗುರಿ ಯಾವ್ದಿರಬೇಕು. ಇವತ್ತು ನಮ್ಗೆ ಮೈ ಹುಷಾರಿಲ್ಲ ಅಂದ್ರೆ ದೇವರನ್ನ ಬೇಡ್ತೀವಿ, ಅಪ್ಪ ಮೈ ಹುಷಾರಿಲ್ಲ ಸರಿ ಮಾಡಪ್ಪ, ನಮ್ಗೆ ಇದು ಕಾಯಿಲೆ ತೀರ್ಸಪ್ಪ, ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡು ಬೇಡ್ತೀವಿ ನಾವು. ಬಟ್ ನಮ್ ಗೋಲ್ ಗುರಿ ಅದು ಇರಬಾರದು. ನಮ್ಮ ಗುರಿ ಯಾವಾಗ್ಲೂ ವರ ಅಂದ್ರೆ ಶ್ರೇಷ್ಠವಾದ, ಏನು ಶ್ರೇಷ್ಠ? ಭಗವಂತನ ಅನುಗ್ರಹ, ಮೋಕ್ಷ, ಅದನ್ನೇ ಬೇಡ್ಬೇಕು. ಮೋಕ್ಷ ಬೇಡಬೇಕು ಅಂತ ಇಲ್ಲ, ಅದು ವಿಧಿ ಇಲ್ಲ. ನಮ್ಮ ಯೋಗ್ಯತೆ, ನಮ್ಮ ಜೀವ ಸ್ವಭಾವ ನಾವು ಬೇಡ್ತೀವಿ. ಹಾಗೆ ಬೇಡಿದ್ರೆ ಆ ಶ್ರೇಷ್ಠವಾದವನ್ನ ಬೇಡಬೇಕು. ಜ್ಞಾನ ಭಕ್ತಿ ಇದನ್ನ ಬೇಡಬೇಕು. ಆ ಜ್ಞಾನ ಭಕ್ತಿ ಕೊಡುವಂತ ಜ್ಞಾನ ಭಕ್ತಿಯಿಂದ ಏನು, ಭಗವಂತನ ಬೇಡಬೇಕು. ಭಗವಂತನ ಅನುಗ್ರಹವನ್ನ, ಆ ವರವನ್ನ ಬೇಡು ಅಂತಾರೆ. ಏನು ಬೇಡಬೇಕಂದ್ರೆ, ಬೇಡೋದು ಅಂದ್ರೆ ಅಪ್ಪ ಕೊಡು ಕೊಡು ಅಂತ ಕೇಳೋದು ಒಂದು, ಇನ್ನೊಂದು ವಸ್ತುಸ್ಥಿತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆಚಾರ್ಯ ಭಾಷ್ಯ ಮಾಡುವಾಗ ಅಲ್ಲಿ ಹೇಳುವಂತ ಮಾತು ಏನು ಅಂದ್ರೆ, ಈ ಲೌಕಿಕದಲ್ಲಿ ಇಲ್ಲ ಮೋಕ್ಷದಲ್ಲಿನೂ ಹ್ಯಾಗಿರತ್ತ ಸ್ಥಿತಿ ಅಂತ. ಮೋಕ್ಷದ ವಿವರಣೆ ಮಾಡುವಾಗ ಮೋಕ್ಷದಲ್ಲಿ ಎಲ್ಲರೂ ಅವರವರ ಆನಂದವನ್ನ ಅನುಭವಿಸುತ್ತಾರ ಅಂತ ಹೇಳಿದ್ರೆ, ಅದನ್ನ ನಮ್ಮ ಆಚಾರ್ಯರು ಪ್ರಮಾಣಗಳನ್ನ ಕೊಟ್ಟು ಉಲ್ಲೇಖ ಮಾಡುವಾಗ ಅಲ್ಲಿ ಹೇಳ್ತಾರೆ, ಈ ಬ್ರಹ್ಮದೇವರು ಮುಂತಾದ ಬ್ರಹ್ಮ ರುಜು ಗಣ ಆ ದೇವತೆಗಳೇ ಇರ್ತಾರೆ, ಉತ್ತಮವಾದ ಬ್ರಹ್ಮದೇವರು ಮುಂತಾದವರೇ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಭಿಕ್ಷೆ ಬೇಡ್ತಾರೆ ಅಂತ. ಭಿಕ್ಷಾಚರ್ಯಂ ಚರಂತಿ ಅಂತ ಹೇಳ್ತಾರೆ, ಭಿಕ್ಷೆಯನ್ನು ಬೇಡ್ತಾರೆ. ಏನು ಕೊಡು ಕೊಡು ಅಂತ ಬೇಡ್ತಾರ ಅಂದ್ರೆ ಇಲ್ಲ, ಭಿಕ್ಷಾ ಅಂತ ಬೇಡೋದು ಅಲ್ಲಿ ಕೊಡೋದು ಅಂದ್ರೆ ಅವ್ರಿಗೆ ಆ ಮೋಕ್ಷದಲ್ಲಿ ಆ ಬ್ರಹ್ಮನಿಗೆ ಆನಂದ ಬೇಕು ಅಂದ್ರೆ ಅದನ್ನ ದೇವ್ರು ಕೊಡ್ತಾ ಇದ್ದಾನೆ. ದೇವರು ಕೊಡ್ತಾರ, ಇವರು ಕೈ ಒಡ್ಡುತ್ತಾರೆ. ಕೈ ಒಡ್ತಾರ ಅಂದ್ರೆ ಲಿಟ್ರಲಿ ಕೈ ಒಡ್ತಾರ ಅಂತ ಅರ್ಥ ಅಲ್ಲ, ಅದನ್ನು ಮೋಕ್ಷದಲ್ಲಿ ಆನಂದ ಅನುಭವವನ್ನು ದೇವರು ಕೊಡುವವನು, ಇವರು ಸ್ವೀಕಾರ ಮಾಡೋರು. ಸ್ವೀಕಾರ ಮಾಡೋದ್ರ ನಾವು ಬಾಯಿಂದ ಬೇಕು ಬೇಕು ಅಂತ ಕೇಳೋದಲ್ಲ, ಅವನು ಭಿಕ್ಷೆ ಹಾಕ್ತಾನ, ಭಿಕ್ಷೆ ಎಲ್ಲರಿಗಿನ ಹಾಕ್ತಾನ. ಒಳಗೆ ಇದ್ದು ಆ ಭಿಕ್ಷೆ ಆನಂದ ವಾಯುದೇವರಿಗೆ ಅವರ ಸ್ವರೂಪಕ್ಕೆ ಅನುಗುಣವಾಗಿ ಜಾಸ್ತಿ ಭಿಕ್ಷೆಯನ್ನು ಹಾಕ್ತಾನೆ. ನಮ್ಮ ನಿಮ್ಮಗೆಲ್ಲ ಒಂದು ಚೂರು ಚೂರು ಆ ಭಿಕ್ಷೆ, ಆ ಚೂರೇ ನಮಗೆ ಪೂರ್ಣವಾಗಿರುತ್ತ ನಮ್ಮ ನಮ್ಮ ಯೋಗ್ಯತೆಗೆ. ಸೊ ಹಾಗೆ ಭಿಕ್ಷೆ ಆ ಬೇಡೋ ಸ್ಥಿತಿ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಾರೆ, ವರಗಳ ಬೇಡು ಅಲ್ಲಿ ಹೋದ್ರೂ ನಿಮಗೆ ಆ ಭಿಕ್ಷೆನೇ ಸಿಕ್ಕತ್ತೆ. ಸೊ ಶ್ರೇಷ್ಠವಾದವನ್ನ ಬೇಡು, ಶ್ರೇಷ್ಠವಾದವನು ಭಗವಂತನ ಬೇಡು. ಆಮೇಲೆ ಕೊಂಡಾಡು ಅಂತಾರೆ. ಕೊಂಡಾಡು ಅಂದ್ರೆ ಏನು? ನಾವು ಇವಾಗ ಆರಾಧನೆ ಮುಂತಾದ ಮಾಡಿದಾಗ ಕೊಂಡಾಡ್ತೀವಿ, ಏನ್ ಎಲ್ಲಾರು ಸೇರ್ತೀವಿ, ಅಯ್ಯೋ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಂತ ಹೇಳ್ತೀವಿ. ಅದು ಇಲ್ಲಿ ಅದನ್ನೇ ಹೇಳ್ತಾ ಇದ್ದ. ಕೊಂಡಾಡುವುದು ಅಂದ್ರೆ ಆ ಒಂದು ಮನಸ್ಸಿನ ವಿಕಾಸ, ಮನಸ್ಸು ವಿಕಾಸ ಆಗಬೇಕು, ಮನಸ್ಸು ಅರಳಬೇಕು. ನಮ್ಮ ಮನಸ್ಸು, ನಾವು ಸಂತೋಷವಾಗಿ ಯಾರೋ ಒಂದು ಆರಾಧನೆಗೆ ಹೋಗ್ತೀವಿ, ನಮ್ಗೆ ಬೇಕಾದವರೆಲ್ಲ ಬಂದಿರ್ತಾರ, ಸಜ್ಜನರು ಬಂದಿರ್ತಾರೆ, ನೋಡಿದ್ರೆ ನಮ್ಗೆ ಸಂತೋಷ ಆಗ್ಬಿಡುತ್ತೆ. ಅದೇ ಹೇಳ್ತಾರಲ್ಲ ದೇವರಿಗೆ ಅಲ್ಲಿ ನೋಡಕ್ಕೆ, ಅಲ್ಲಿ ಹೋಗಿ ದೇವರ ಆರಾಧನೆ ಮಾತ್ರ ನೋಡಕ್ ಹೋಗೋದಿಲ್ಲ, ಆ ದೇವರು ನಮ್ಮ ಹೃದಯದಲ್ಲೇ ಇದ್ದಾನಲ್ಲ, ಆ ಹೃದಯದಲ್ಲೇ ನಾವು ನೋಡಬಹುದಲ್ಲ. ಅಲ್ಲಿ ಹೋಗೋದು ನಮ್ಮ ಸಜ್ಜನರ ಸಂಪರ್ಕ ಸಿಕ್ಕಲಿ, ನಮ್ಗೆ ಬೇಕಾದವರು ಇವ್ರನ್ನ ನೋಡ್ತೀವಿ. ನೋಡಿದಾಗ ನಮ್ಮ ಮುಖ ಅರಳತ್ತ, ಮುಖ ಅರಳತ್ತ ಅಂದ್ರೆ ನಮ್ಮ ಮನಸ್ಸು ಅರಳತ್ತ, ಮುಖ ಅರಳತ್ತ, ಅಲ್ಲೇ ನಿಲ್ಲೋದಲ್ಲ. ಇಲ್ಲಿ ಕೊಂಡಾಡು ಅಂತ ಹೇಳುವಾಗ ಆ ಸಾಕ್ಷಿ, ಆ ಸ್ವರೂಪ ವಿಕಾಸ, ಸ್ವರೂಪ ಅರಳಬೇಕು ಅದನ್ನೇ ಹೇಳ್ತಾರೆ. ಅರಳಬೇಕು, ಬೇಡು ಕೊಂಡಾಡು, ಮನಸ್ಸಿನಿಂದ ಬರೋದು ಅಂತ ಹೇಳ್ತೀವಿ. ಮನಸ್ಸಿನಿಂದ ಮಾತ್ರ ಅಲ್ಲ, ಆ ಅದು ನಮ್ಮ ಸ್ವಭಾವ, ನಮ್ಮ ಜೀವದಿಂದ ಆ ಒಂದು ಹಿಗ್ಗೋದು ಅಂತ ಹೇಳ್ತಾರಲ್ಲ, ಹಿಗ್ಗೋದು ಅಂದ್ರೆ ಲಿಟ್ರಲ್ ಮೀನಿಂಗ್ ಹಿಗ್ಗೋದು ಅಂದ್ರೆ ಆ ಸ್ವರೂಪ, ಆ ಜೀವ ವಿಕಾಸ, ಆ ಜೀವದ ವಿಕಾಸ ಅದು ನಮ್ಮ ಮನಸ್ಸಿಗೆ ತೋರಿ ನಮ್ಮ ಮುಖದಲ್ಲಿ ಬರುತ್ತದು. ಸೊ ಅದಕ್ಕೆ ವರಗಳ ಬೇಡು ಕೊಂಡಾಡು ಅಂತ ಹೇಳ್ತಾರೆ. ಹೇಳಿ ಹೇಳ್ತಾರೆ, ಇದು ಇಷ್ಟು ಮಾಡದೆ ಹೇಗೆ ಕೊಂಡಾಡಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಲಾಸ್ಟ್ ಲೈನ್ಗೆ ಬರೋಣ. ಲಾಸ್ಟ್ ಲೈನ್ ಬೇಡು ಕೊಂಡಾಡು, ಅದು ಹೇಗೆ ಕೊಂಡಾಡಬೇಕು ಅಂದ್ರೆ ಸದ್ಗುರು ಹಿರಿಯರ ಅನುಸರಿಸಿ. ಅಂದ್ರೆ ಇದು ಹೇಗೆ ನಮ್ಗೆ ಬರುತ್ತೆ, ವರಗಳ ಬೇಡೋದು ಆಗಲಿ ಮತ್ತು ಪದಾರ್ಥದಲ್ಲಿ ಭಗವಂತನ ತಿಳಿಯೋದು ಆಗಲಿ ಹೇಗೆ ನಮ್ಗೆ ಬರುತ್ತೆ? ಹೇಗೆ ಪದಾರ್ಥ ಅಂದ್ರೆ ಏನು, ಇದೆಲ್ಲ ಹೇಗೆ ನಮ್ಗೆ ಗೊತ್ತಾಗತ್ತೆ? ಅಂತ ಕೇಳಿದ್ರೆ ನಾವು ಹೇಳ್ತೀವಿ, ಈ ಪದಾರ್ಥದಲ್ಲಿ ಎಲ್ಲಾ ಪದಾರ್ಥ ನಮ್ ಪೂಜೆ ಮಾಡ್ತಾ ಇದ್ದೀವಿ, ಪೂಜೆಯಲ್ಲಿ ಎಲ್ಲಾ ಪದಾರ್ಥ ಎಲ್ಲ ಬಳಸಿ, ಈ ಪದಾರ್ಥದಲ್ಲಿ ಆಧಾರ ಅದೇ ಈಗ ಅಂತ ಹೇಳಿದ್ರೆ ಹೇಳ್ತಾರೆ. ಹಾಗಲ್ಲ, ಶಬ್ದ ನಮ್ಗೆ ಒಂದು ಏನೇ ಗ್ರಂಥ ಯಾವುದೇ ಇದ್ರೂ ನಮ್ಮ ಸಂಪ್ರದಾಯದಲ್ಲಿ ವೇದಗಳು ಹೇಳಿಕೊಡುವಂತ ಮಾರ್ಗವು ಹೇಗೆ ಅಂದ್ರೆ ಅದು ಗುರು ಪರಂಪರೆಯಿಂದ ಬರುವಂತದ್ದು. ಗುರು ಶಿಷ್ಯನಿಗೆ, ಶಿಷ್ಯ ಅವನು ಗುರು ಆಗ್ತಾನೆ, ಹೀಗೆ ಅದು ಗುರುವಿನಿಂದ ಬರುವಂತದ್ದು. ಗುರುವಿನಿಂದ ಬರೋದು ಅಂದ್ರೆ ಅಲ್ಲಿನೂ ನಮ್ಗೆ ಈ ಆಧಾರ ಅಧೇಯ ರೂಪವೇ ಬರುತ್ತೆ. ಅದನ್ನು ಹೇಳ್ತಾರೆ ಸದ್ಗುರು ಹಿರಿಯರ ಅನುಸರಿಸಿ. ಹಾಗೆ ಗುರು ಅಂದ್ರೆ ಇವಾಗ ಭೂಲೋಕದಲ್ಲಿ ಅನೇಕ ಗುರುಗಳು ಇರ್ತಾರೆ, ನಾವು ಗುರುಗಳು ಗುರುಗಳು ಅಂತ ಹೇಳ್ಕೊಳ್ಳೋರು ಅನೇಕರು ಇರ್ತಾರೆ, ಅವರನ್ನೇ ಇಲ್ಲಿ ಹೇಳ್ತಾ ಇಲ್ಲ. ಸದ್ಗುರು ಅಂತ ಹೇಳ್ತಾ ಇದ್ದ, ಸದ್ಗುರು ಹಿರಿಯರು. ಸದ್ಗುರು ಅಂದ್ರೆ ಏನು? ಸದ್ಗುರು ಅಂದ್ರೆ ಸದ್ ಎಂಬುದಕ್ಕೆ ಅನೇಕ ಅರ್ಥ ಇರ್ತದೆ. ನಾವು ಹೇಳ್ತೀವಿ ಸದ್ ಅಂದ್ರೆ ವಾಯುದೇವರು ಅಂತ, ಹಾಗೆ ಅದು ವಾಯುದೇವರು ಅಂದ್ರೆ ಸತ್ ಎಂಬ ಶಬ್ದಕ್ಕೆ ಅನೇಕ ಮೀನಿಂಗ್. ಒಂದು ಮೀನಿಂಗು ನಿರ್ದುಷ್ಟವಾದ, ನಿರ್ದುಷ್ಟವಾದವನು ಸತ್ ಆಗ್ತಾನೆ. ಭಗವಂತನಿಗೆ ಸತ್ಯ ಅಂತ ಕರಿತೀವಿ, ಅಷ್ಟ ಕಾರ್ಯ ಅವನಲ್ಲಿ ಇದೆ, ಅವನು ಸತ್ಯ ಅಂತ ಹೇಳ್ತೀವಿ. ಆ ಸತ್ಯನಾಮಕ ಭಗವಂತನನ್ನ ನಿರ್ದುಷ್ಟವಾಗಿ, ನಿರ್ದುಷ್ಟವಾಗಿ ಅಂದ್ರೆ ಅವನು ಹೇಗಿದ್ದಾನೋ ಹಾಗೆ ಯಥಾರ್ಥವಾಗಿ ತಿಳ್ಕೊಂಡವರು ಅವರು ಸದ್ಗುರುಗಳಾಗಿ. ಹಾಗೆ ಯಾಕೆ ಗುರುಗಳಾಗ್ತಾರೆ? ತಾವು ತಿಳ್ಕೊಂಡಿದ ಅಂದ್ರೆ ಇಲ್ಲಿ ಸದ್ಗುರು ಅಂದ್ರೆ ಮೂಲತಃ ವಾಯುದೇವರಿಗೆ ಬರುತ್ತೆ ಪೂರ್ಣ ಪ್ರಮಾಣದಲ್ಲಿ. ಪೂರ್ಣ ಪ್ರಮಾಣದಲ್ಲಿ ಹೈಗ್ರೀವ ದೇವರಿಗೆ ಬರುತ್ತೆ, ಅವ್ರ ಆದ ಮೇಲೆ ನಮ್ಮ ವಾಯುದೇವರಿಗೆ ಇದು ಬರುತ್ತೆ. ಯಾಕೆಂದ್ರೆ ಅವರಲ್ಲಿ ಯಾವತ್ತು ಈವನ್ ಪ್ರಳಯದಲ್ಲಿನೂ ಅವರ ಜ್ಞಾನಕ್ಕೆ ಲೋಪವೇ ಇಲ್ಲ. ಅವರು ಸದ್ಗುರು ಅಂದ್ರೆ ತಾವು ತಿಳ್ಕೊಂಡದ್ದು ಮಾತ್ರ ಅಲ್ಲ. ಈ ಸದ್ಗುರು ಶಬ್ದದಿಂದ ವಾಯುದೇವರನ್ನ ತಕೊಳ್ತೀವಿ. ವಾಯುದೇವರು ಚತುರ್ಮುಖರು, ಒಬ್ಬರೇ ಇಬ್ಬರು ಒಂದೇ ಪದವಿ, ಒಂದೇ ಒಂದು ಒಂದೇ ಜೀವ ಎರಡು ಪದವಿಗೆ ಹೋದ್ರು ಮುಖ್ಯವಾಗಿ ವಾಯುದೇವರನ್ನ ಯಾಕೆ ಇಟ್ಕೊಳ್ತೀವಿ ಅಂದ್ರೆ ಅವರು ಬ್ರಹ್ಮಾಂಡದಲ್ಲಿ ಏನು ಮಾಡುವಂತ ಕಾರ್ಯ ಏನು ಅಂದ್ರೆ ಗುರು. ಗುರು ಅಂದ್ರೆ ಅಜ್ಞಾನವನ್ನ ತೆಗೆದು ತಾವು ತಿಳ್ಕೊಂಡದ್ದನ್ನ ಸಜ್ಜನರಲ್ಲಿ ಇದ್ದು ಅವರ ಅಜ್ಞಾನವನ್ನ ತೆಗೆದು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಗುರು ಶಬ್ದ ಅವರಲ್ಲಿ ಅನ್ವಯ ಆಗತ್ತೆ. ಸೊ ಸದ್ಗುರು ಭಗವಂತನನ್ನ ತಿಳ್ಕೊಂಡು, ನಿರ್ದುಷ್ಟವಾದ ಭಗವಂತನನ್ನ ನಿರ್ದುಷ್ಟವಾಗಿ ಯಥಾರ್ಥವಾಗಿ ತಿಳ್ಕೊಂಡು ಆ ಜ್ಞಾನವನ್ನ ತಮ್ಮ ಶಿಷ್ಯಂದರಿಗೆ ಸಜ್ಜನರಿಗೆ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ? ಅವರಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡೇ ಕೊಡ್ತಾರೆ ಅವ್ರು ಯಾವತ್ತು. ಸೊ ಅದಕ್ಕೆ ಇಲ್ಲಿ ಹೇಳಿರುವಂತದ್ದು ಆಧಾರ ಅಧೇಯ ಮತ್ತು ಭಾರಬೃಂದಾಮಕ ಇಷ್ಟನ್ನು ಹೇಳ್ತಾ ಬರ್ತಾರೆ. ಅದನ್ನ ಈ ಪದ್ಯದಲ್ಲಿ ಅನ್ವಯ ಮಾಡಿದ್ದಾರೆ. ಯಾಕೆಂದ್ರೆ ಈ ನಾರಾಯಣ ಎಷ್ಟೆಷ್ಟು ರೂಪಗಳಿಂದ ಇದ್ದಾನೆ ಅಂತ ತೋರಿಸ್ಕೊಡ್ತಾ ಇದೆ. ಸದ್ಗುರು ಹಿರಿ, ಆಮೇಲೆ ಸದ್ಗುರು ಅಂದ್ರೆ ವಾಯುದೇವರು ಅಂತ ತಕ್ಕೊಂಡು, ಆಮೇಲೆ ನೆಕ್ಸ್ಟ್ ಬಂದ್ರೆ ಹಿರಿಯರು. ವಾಯುದೇವರು ಮತ್ತೆ ಅಂತ ಡೈರೆಕ್ಟ್ ಆಗಿ ನಾವು ವಾಯುದೇವರಿಗೆ ಹೋಗಲ್ಲ, ವಾಯುದೇವರು ಡೈರೆಕ್ಟ್ ಆಗಿ ನಮ್ಗೆ ಹೇಳ್ಕೊಡೋದು ಇಲ್ಲ. ಮತ್ತು ಹಿರಿಯರನ್ನ ಹತ್ತಾರ. ಹಿರಿಯರು ಅಂದ್ರೆ ಏನು? ಇಷ್ಟು ಹಿರಿಯ ತತ್ವವನ್ನ ತಿಳ್ಕೊಂಡವ್ರು ಅಂದ್ರೆ ನಾವು ಮಂಗಳಾಚರಣ ಚಂದಿಯಲ್ಲಿ ಬಂತಲ್ಲ ಅಷ್ಟು ಗುರುಗಳು, ಎಲ್ಲಾ ಗುರುಗಳು ಅದು ಫಸ್ಟ್ ಮಂಗಳಾಚರಣದಲ್ಲಿ ಏನೇನು ಎಷ್ಟೆಷ್ಟು ಮಾಡಿದ್ದಾರೋ ಎಲ್ಲರನ್ನೂ ಹಿಡ್ಕೋಬೇಕು ಹಿರಿಯರು ಅಂತ. ಹಿರಿಯ ತತ್ವವನ್ನ, ಹಿರಿಯ ತತ್ವ ಏನು? ಎರಡು, ವಾಯು ತತ್ವ ಒಂದು, ನಾರಾಯಣ ತತ್ವ ಒಂದು. ಲಕ್ಷ್ಮೀ ತತ್ವ ನಾರಾಯಣನಲ್ಲಿ ಸೇರಿಸೇ ಹೇಳ್ತಾರೆ, ಲಕ್ಷ್ಮೀ ನಾರಾಯಣಂ ಒಂದೇ ಅಂತ ಹೇಳ್ತಾರೆ, ಏಕವಚನದಲ್ಲಿ ಹೇಳ್ತಾರೆ. ಸೊ ಹಾಗೆ ಇಬ್ಬರನ್ನು ಒಂದೇ ಭಾವಿಸಿ ಆಮೇಲೆ ವಾಯುತತ್ವ ಅಂತ ಹಿರಿಯದಾದ ದೊಡ್ಡ ತತ್ವವನ್ನ ತಿಳ್ಕೊಂಡವರು ಹಿರಿಯರು. ಅಂದ್ರೆ ಏನು? ಯಥಾಯೋಗ್ಯವಾಗಿ ರುದ್ರ ದೇವರಿಂದ ನಮ್ಮ ನಮ್ಮ ಗುರುಗಳು ತರಕ ಎಲ್ಲರೂ, ಯಾಕೆಂದ್ರೆ ನಮ್ಕಿಂತ ಸ್ವಲ್ಪ ತಿಳ್ಕೊಂಡವರು ನಮ್ಗೆ ಹಿರಿಯರೇ ಆಗ್ತಾರಲ್ಲ. ಸೊ ಆ ನಿಟ್ಟಿನಲ್ಲಿ ಹಿರಿಯರ ಅನುಸರಿಸಿ. ಸೊ ಇಲ್ಲ ಅಥವಾ ಸದ್ಗುರು ಹಿರಿಯರು ಅಂತ ಹೋಗುವಾಗ ಹಿರಿಯರು ಅಂಬೋದನ್ನ ದೇವತೆಗಳನ್ನ ಇಟ್ಕೊಂಡ್ ಬಿಡಿ. ಸದ್ಗುರು ಅಂದ್ರೆ ವಾಯುದೇವರನ್ನ ಇಟ್ಕೊಂಡು, ಹಿರಿಯರು ಅಂದ್ರೆ ಈ ದೇವತಾ ತಾರತಮ್ಯ ಅವರನ್ನ ಇಟ್ಕೊಂಡು ಇವರನ್ನ ಅನುಸರಿಸಿ. ಅದು ಯಾಕೆ ಅನುಸರಿಸಿ ಅಂದ್ರೆ ಈ ಜನ್ಮದಲ್ಲಿ ಏನೋ ದೇವರು ನಮ್ಗೆ ಜ್ಞಾನ ಏನೋ ಕೊಟ್ಟಿದ್ದಾರೆ. ನಾವು ನೋಡ್ತೀವಲ್ಲ ದೇವತೆಗಳು ಅವತಾರ ಮಾಡುವಾಗ ಒಂದೊಂದು ದಿನ ಅವರು ಅವ್ರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಏರುಪೇರುಗಳು ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಹಿರಿಯರನ್ನ ಯಾವ ಜನ್ಮದಲ್ಲಿ ಅನುಸರಿಸಿ ಮಾಡ್ತಾರೋ ಅವರನ್ನ ಅನುಸರಿಸಿ, ನಾವು ಅವರನ್ನ ಅನುಸರಿಸಿ ಇನ್ ಅಕಾರ್ಡೆನ್ಸ್ ವಿತ್ ದೆಮ್ ಅವ್ರು ಹೇಳಿಕೊಟ್ಟುವಂತ ರೀತಿಯಲ್ಲಿ ಇದರ ಮರ್ಮವನ್ ಅರಿಯದಿಹ ನರನು. ಇದನ್ನ ತಿಳ್ಕೊಳ್ಳೋದೆ ಅಂದ್ರೆ ಏನ್ ತಿಳ್ಕೊಳ್ಳೋದು ಅಂದ್ರೆ ಹೇಳ್ತಾರೆ ಇಲ್ಲಿ ಮರ್ಮವ ಅಂತ ಹೇಳ್ತಾರೆ. ಯಾಕೆ ಮರ್ಮವ ಅಂತ ಹೇಳ್ತಾರೆ? ಇಷ್ಟು ದಾಸರು ಹೇಳ್ಬಿಟ್ಟಿದಾರಲ್ಲ ಏಳು ಸಂಧಿಗಳು, ಏಳು ಸಂಧಿಗಳಲ್ಲಿ ಎಲ್ಲಾ ವಿಷಯ ಹೇಳ್ಬಿಟ್ಟು ತಿರ್ಗಾ ಮರ್ಮ ಅಂತಾರೆ. ಎಲ್ಲಾರ ಕಡೆನೂ ನಮ್ಮ ಎಲ್ಲರ ಹತ್ರನೂ ಪುಸ್ತಕಗಳಿದೆ, ವ್ಯಾಖ್ಯಾನಗಳಿದೆ, ಎಲ್ಲಾ ಎಲ್ಲಾ ಲ್ಯಾಂಗ್ವೇಜಸ್ ಎಲ್ಲವೂ ಇದೆಲ್ಲ, ಮತ್ತು ಮರ್ಮ ಎಲ್ಲಿಂದ ಬಂತು, ಎಲ್ಲಾ ಎಲ್ಲಾ ಬಟ್ಟ ಬಯಲಾಗಿ ಎಲ್ಲಾ ಕಾಣಿಸ್ತಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅನುಸರಿಸಿ ಇದರ ಮರ್ಮವ ಅರಿಯದೆ ಅಲ್ಲಿ ರಹಸ್ಯ ಇದೆ. ಗುರು ಪರಂಪರೆಯಿಂದ ಅಂದ್ರೆ ಒಂದು ಶಬ್ದ ಇದೆ ಅಂದ್ರೆ ಶಬ್ದ ಪ್ರಮಾಣವೇ, ಶಬ್ದ ಮಾತ್ರ ಪ್ರಮಾಣ. ಆ ಶಬ್ದದ ಒಳಗೆ ಏನಿದೆ ಅಂತ ತಿಳ್ಕೋಬೇಕಂತ, ಅದು ಮರ್ಮ ಅಂತ ಹೇಳ್ತಾರೆ. ಮರ್ಮವ ಅರಿಯದಿಹ ನರನು, ಇದನ್ನ ತಿಳಿಯದೇ ಇರುವಂತ ನರನು ಬರೆದೆ ಜಲದಲ್ಲಿ ಮುಳುಗಿ ಬಿಸಿಲು ಬೆರಳೆನಿಸಿದರೆ ಏನು ಏನು ಅಂದ್ರೆ ಏನು ಫಲ. ಇದು ತಿಳಿಯದೆ ಭಗವಂತ ಇದ್ದಾನೆ, ಅವನು ಹೇಗಿದ್ದಾನೆ ಅದನ್ನ ಹೇಗೆ ಅನುಸಂಧಾನದಲ್ಲಿ ನಮ್ಮ ಅನುಭವದಲ್ಲಿ ಅದನ್ನ ಹೇಗೆ ಇಡಬೇಕು ಅಂಬೋದನ್ನ ಅದನ್ನ ಅನುಭವ ಮಾಡಿದ್ದವರ ಮೂಲಕವಾಗ ತಿಳಿಯದೆ ಬರದೆ ಜಲದಲ್ಲಿ ಮುಳುಗಿ ಬಿಸಿಲಲ್ಲಿ ಬೆರಳೆನಿಸಿದರೆ ಏನು. ಇದು ತಿಳಿಯದೆ ಸುಮ್ಮನೆ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಮಾಡು, ಇದು ಮಾಡು, ಜಪ ಮಾಡು, ಧ್ಯಾನ ಮಾಡು ಅಂತ ಹೇಳಿದ್ದಾರೆ, ಪುಸ್ತಕ ಇದೆ, ಕ್ಯಾಸೆಟ್ ಇದೆ, ಇದು ನಾವು ಮಾಡ್ತೀನಿ ಅಂತ ಹೋದ್ರೆ ಏನು ಪ್ರಯೋಜನ ಬರುತ್ತೆ, ಏನು ಪ್ರಯೋಜನ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪದ್ಯಕ್ಕೆ ಸ್ವಲ್ಪ ಒಳಗೆ ನೋಡ್ಬೇಕಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 2008 ಅಂತ ಹೇಳಿದ್ದಾರೆ. ಇನ್ನೊಂದು ಪದ ಏನು ಉಪಯೋಗ ಮಾಡಿದ್ದಾರೆ, ಪದಾರ್ಥಗಳು ಅಂತ ಉಪಯೋಗ ಮಾಡಿದ್ದಾರೆ. ಪದಾರ್ಥಗಳು ಅಂದ್ರೆ ನಾನು ಎಲ್ಲ ಆಲ್ ಐಟಮ್ಸ್, ಏನೇನು ಪೂಜಾ ಸಾಮಗ್ರಿಯೋ, ಏನೇನು ಮನೆಯಲ್ಲಿ ಇರುವಂತ ಸಾಮಗ್ರಿ ಅಂತ ತಿಳ್ಕೊಂಡಿದ್ದೀವಿ. ಶಾಸ್ತ್ರದಲ್ಲಿ ಪದಾರ್ಥ ಅಂಬೋದಕ್ಕೆ ಏನ್ ಅರ್ಥ ಅಂದ್ರೆ ಯಥಾರ್ಥ ಪದಾರ್ಥ ಎಂಬ ಶಬ್ದಕ್ಕೆ ಯಥಾರ್ಥ ಜ್ಞಾನಕ್ಕೆ ಯಾವುದು ವಿಷಯವೋ ಅಂದ್ರೆ ಒಂದು ಜ್ಞಾನವನ್ನ ನಾವು ಪಡೆಯಬೇಕು ಅಂದ್ರೆ ಅದಕ್ಕೆ ವಿಷಯ ಏನು ಅದು ಎಲ್ಲವೂ ಪದಾರ್ಥ ಅಂತ ಡೆಫಿನೇಷನ್ ಮಾಡಿದ್ದಾರೆ. ಸೊ ಯಥಾರ್ಥ ಜ್ಞಾನಕ್ಕೆ ಏನೇನೆಲ್ಲ ಬರುತ್ತೆ ಅಂತ ಹೇಳಿದಾಗ ಆ ಒಂದು ಪದಾರ್ಥ ಸಂಗ್ರಹ ಎಂಬುದೇ ಒಂದು ಗ್ರಂಥವಾಗಿ ಮಾಡಿಟ್ಟಿದ್ದಾರೆ. ಅದರಲ್ಲಿ ಪದಾರ್ಥಗಳ ಬಗ್ಗೆ ವಿಷಯಗಳು ಬರುತ್ತೆ. ಇದು ಫಸ್ಟ್ ಪ್ರೈಮರ್ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರಕ್ಕೆ ಪ್ರವೇಶ ಮಾಡ್ಲಕ್ಕೆ ಮುಂಚೆ ಈ ಪದಾರ್ಥ ಆ ಕಾಲದಲ್ಲಿ ಫಸ್ಟ್ ಪದಾರ್ಥ ಸಂಗ್ರಹವನ್ನ ಹೇಳಿಕೊಡೋರು. ಮೂಲಕವಾಗಿ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಪದಾರ್ಥ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಪದಾರ್ಥ ಎಂಬುದನ್ನ ಇದು ಜ್ಞಾನಕ್ಕೆ ಯಥಾರ್ಥ ಜ್ಞಾನಕ್ಕೆ ವಿಷಯವಾಗುವುದೆಲ್ಲವೂ ಪದಾರ್ಥ ಅಂದ್ರೆ ಎಲ್ಲವೂ ಪದಾರ್ಥವೇ ಆಗುತ್ತೆ. ಅದನ್ನ ಹತ್ತು ತರ ಕ್ಯಾಟಗರಿ ಮಾಡಿದ ಟೈಪ್ಸ್ ಪದಾರ್ಥ ಎಂಬುದು ಹತ್ತು ಅಂತ ಕೊಟ್ಟಿದ್ದಾರೆ. ಏನು ಹತ್ತು ಹತ್ತು ಅಂದ್ರೆ ಹತ್ತು ಪದಾರ್ಥ ಅಲ್ಲ, ಹತ್ತು ಟೈಪ್ಸ್ ಅಂದ್ರೆ ಏನದು ಅಂದ್ರೆ ಹೇಳ್ತಾರೆ ಅಲ್ಲಿ ದ್ರವ್ಯ ಅಂತ ಹೇಳ್ತಾರೆ. ದ್ರವ್ಯ ಅಂದ್ರೆ ಏನರ್ಥ, ದ್ರವ್ಯ ಅಂದ್ರೆ ಲಿಕ್ವಿಡ್ ಅಂತ ಅರ್ಥನಾ ಅಂದ್ರೆ ಇಲ್ಲ. ದ್ರವ್ಯ ಎಂಬುದಕ್ಕೆ ಓಡುವಂತದ್ದು ಅಂತ ಒಂದು ಅರ್ಥ ಇದೆ. ಇನ್ನೊಂದು ಏನು ಅಂದ್ರೆ ಒಂದಕ್ಕೆ ಒಂದು ಕಾರಣ ಕಾರ್ಯ ಆಗೋದು, ಅದಕ್ಕೆ ದ್ರವ್ಯ ಅಂತ ಕರೀತಾರೆ. ಈ ದ್ರವ್ಯ ಎಂಬುದು ಒಂದು ಒಂದು ಕ್ಯಾಟಗರಿ ಆಫ್ ಪದಾರ್ಥ. ಮತ್ತು ಗುಣ ಅಂತ ಒಂದು, ಗುಣ ಅಂದ್ರೆ ಏನು ಅಂದ್ರೆ ಇಲ್ಲಿ ಗುಣ ಅಂತ ಬರೋದು ಕ್ವಾಲಿಟಿ ಅಂದ್ರೆ ದಪ್ಪಗಿದಾನೆ, ಸಣ್ಣಕ್ಕಿದಾನೆ, ತಳ್ಳಗಿದ್ದಾನೆ, ದಪ್ಪಗಿದ್ದಾನೆ, ಮತ್ತು ಎತ್ತರ ಇದ್ದಾನೆ, ಸೊ ಹೀಗೆ ಕ್ವಾಲಿಫೈಯರ್ಸ್, ಅದಕ್ಕೆ ಗುಣ ಅಂತ ಇಲ್ಲಿ ಕರೀತಾರೆ. ತ್ರಿಗುಣಗಳಲ್ಲ ಇಲ್ಲಿ. ಸೊ ಗುಣ ಅಂತ ಒಂದು ಕ್ಯಾಟಗರಿ. ಆಮೇಲೆ ಕರ್ಮ ಅಂತ ಒಂದು ಕ್ಯಾಟಗರಿ, ಏನೇನು ಕರ್ಮಗಳು ಮಾಡ್ತೀವೋ ಅದು ಪದಾರ್ಥ ಅಂತ ಕರೀತಾರೆ. ಮತ್ತು ಸಾಮಾನ್ಯ ಅಂದ್ರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದು ಅದನ್ನ ಪದಾರ್ಥ ಅಂತ ಕರೀತಾರೆ. ಆಮೇಲೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಶೇಷವಾಗಿರುತ್ತಲ್ಲ ಅದನ್ನು ಪದಾರ್ಥ ಅಂತ ಕರೀತಾರೆ. ಆಮೇಲೆ ವಿಶಿಷ್ಟ, ವಿಶಿಷ್ಟ ಅಂದ್ರೆ ವಿಶಿಷ್ಟ ಏನು ಅಂದ್ರೆ ಆ ವಿಶೇಷಣಗಳನ್ನ ಹೊತ್ತಿರುವುದು ವಿಶಿಷ್ಟ ಅಂದ್ರೆ ಕುಲ್ಲಾ ಇರುವಂತ ಮನುಷ್ಯ ಅಂತ ಹೇಳ್ತೀವಿ. ಕುಲ್ಲಾ ಹಾಕೊಂಡಿದ್ದಾನಲ್ಲ ಅವನ ಕರಿ ಅಂತ ಕರ್ತಾರೆ. ಅಂದ್ರೆ ಏನು ಕುಲ್ಲಾ ಅಂಬೋದು ಅವನ ವಿಶೇಷಣ. ಸೊ ಅದು ವಿಶಿಷ್ಟ ಆಗತ್ತೆ, ಕುಲ್ಲಾ ಇರುವಂತ ಮನುಷ್ಯ ಅದು ವಿಶಿಷ್ಟ ಆಗತ್ತೆ. ವಿಶೇಷ ಇರುವುದು ವಿಶಿಷ್ಟ, ಕುಲ್ಲಾ ಇರೋದು ಅವನಿಗೆ ವಿಶೇಷ, ಅದನ್ನ ಇರುವಂತವನು ಅದು ವಿಶೇಷ ಇರುವಂತವನು ಅದು ವಿಶಿಷ್ಟ ಅಂತ ಆಗತ್ತೆ. ಆಮೇಲೆ ಅಂಶಿ, ನಾವು ನೋಡಿದೀವಿ ಅವ್ರ ಅಂಶ ಇವ್ರ ಅಂಶ ಅಂತ ನಾವು ಮಾತಾಡ್ತೀವಿ. ಸೊ ಅಂಶ ಅಂಶಿ ಅಂತ ಸೊ ಈ ಅಂಶಿ ಅಂತ ಹೋಗುತ್ತೆ. ಆಮೇಲೆ ಶಕ್ತಿ ಅಂತ ಬರುತ್ತೆ. ಏನು ಶಕ್ತಿ ಅಂದ್ರೆ ಇವಾಗ ನಾವು ಮಾತಾಡ್ತಾ ಇರ್ತೀವಿ, ಮಾತಾಡುವಾಗ ಒಂದೊಂದು ಅಕ್ಷರಕ್ಕೇನು ಒಂದೊಂದು ಅಕ್ಷರವು ಶಕ್ತಿ ಕೇಂದ್ರಗಳು, ಅದು ಒಂದೊಂದಲ್ಲಿನು ಶಕ್ತಿ ಇದೆ. ಅದನ್ನ ಬಳಸುವಾಗ ಆ ಪದಕ್ಕೆ ಶಕ್ತಿ ಬರುತ್ತೆ. ಪದಶಕ್ತಿ, ದ ಎಬಿಲಿಟಿ ಟು ಕನ್ವೇ ಎ ಥಾಟ್, ಅದಕ್ಕೆ ಶಕ್ತಿ ಅಂತ ಹೇಳ್ತಾರೆ. ಪದಶಕ್ತಿ, ಅಕ್ಷರಗಳಿಗೆ ಶಕ್ತಿ ಉಂಟು. ಅದನ್ನೇ ಈ ಪದ್ಯದಲ್ಲಿ ನಾವು ನೋಡಿದೆ, ಫಸ್ಟ್ ಪದ್ಯದಲ್ಲಿನೂ ಬಂದಿದೆ, ವಿಸ್ತಾರವಾಗಿ ನಾವು 11th ಪದ್ಯದಲ್ಲಿನೂ ನೋಡಿದೀವಿ ಅದು. ಪದಶಕ್ತಿ. ಆಮೇಲೆ ಸಾದೃಶ್ಯ, ಸಾದೃಶ್ಯ ಅಂದ್ರೆ ಲೈಕ್ನೆಸ್, ಇವನ್ ತರ ಅವನಿದ್ದಾನೆ, ಈ ಹಣ್ಣು ತರ ಆ ಹಣ್ಣು ಇದೆ ಅಂತ ಕಂಪ್ಯಾರಿಸನ್ ಮಾಡ್ತೀವಲ್ಲ, ಸಾದೃಶ್ಯ ಅಂತ ಹೇಳ್ತಾರೆ. ಆಮೇಲೆ ಅಭಾವ ಅಂದ್ರೆ ಇಲ್ಲ, ಅಭಾವ ಅಂದ್ರೆ ಇರೋದಿಲ್ಲ. ಇವಾಗ ನಿನ್ನೆ ಮಳೆ ಬಂತು, ಇವತ್ತು ಮಳೆ ಇಲ್ಲ, ಸೊ ಅದು ಮಳೆಯ ಅಭಾವ ಆಯ್ತು ಅಂತ ಹೇಳ್ತೀವಿ. ಸೊ ಈ ತರ ಅಭಾವ ಅಂತ. ಸೊ ಹೀವಾಗೆ ಈ ತರ 10 ಟೈಪ್ಸ್ ಆಫ್ ಪದಾರ್ಥ. ಸೊ ನಮ್ಗೆ ಬೇಸಿಕಲಿ ಇದು ಅಷ್ಟು ನಾವು ಮೆಮರೈಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬೇಸಿಕಲಿ ಪದಾರ್ಥ ಅಂದ್ರೆ ಎಲ್ಲವೂ ನಮ್ಮ ಜ್ಞಾನಕ್ಕೆ ವಿಷಯವಾಗುವಂತ ಎಲ್ಲವೂ ಬಂತು. ಅದಕ್ಕೆ ಇಲ್ಲಿ ಹಾಕ್ತಾರೆ ಸರ್ವ ಪದಾರ್ಥದಲ್ಲಿ ಅಂತ ಹೇಳ್ತಾರೆ. ಎಲ್ಲಾ ಪದಾರ್ಥದಲ್ಲಿ ನೂನು ನೋಡು. ಏನು ಮರ್ಮವ ನೋಡಬೇಕು ಇವಾಗ? ನಾವು ಏನ್ ಮರ್ಮವ ನೋಡಬೇಕು ಅಂದ್ರೆ, ಇವಾಗ ನಾವು ಒಂದು ಕಾರ್ಯ ಮಾಡ್ತೀವಿ ಅಂದ್ರೆ ಪೂಜೆಗೆ ಕೂತ್ಕೊಳ್ತೀವಿ. ಪೂಜೆಗೆ ಕೂತ್ಕೊಳ್ಳುವಾಗ ಈ ಚಿಂತನೆಯನ್ನು ಮಾಡಬೇಕು. ನಾವು ಆಸನ ಆಸನ ಹಾಕಿ ಕೂತ್ಕೊಳ್ಳುವಾಗ ಆಸನ ಚಿಂತನೆ ನಾವು ವಿಸ್ತಾರವಾಗಿ ಅದು ನೋಡಿದೀವಿ. ತಿರ್ಗಾನೇ ಇಲ್ಲಿ ಬರುತ್ತೆ ಆಸನ ಚಿಂತನೆ ಮಾಡುವಾಗ, ನಾನು ಕೂತಿದ್ದೀರಿ ಅಂದ್ರೆ ಏನಾಗುತ್ತೆ? ಫಸ್ಟ್ ನಾನು ಅಂತ ಶುರು ಮಾಡಿ. ನಾನು ಇದು ಯಾಕೆ ಈ ಎಕ್ಸಸೈಸ್ ಮಾಡಬೇಕು ಅಂದ್ರೆ, ನಾನು ಏನೇನು ಅಲ್ಲ, ಎಲ್ಲವೂ ದೇವರೇ. ಇಲ್ಲಿ ಮೇನ್ ತಾತ್ಪರ್ಯ ಮರ್ಮ ಏನು ಅಂದ್ರೆ, ದೇವರೇ ಎಲ್ಲವೂ ಮಾಡಿ ಮಾಡಿಸ್ತಾನೆ. ಇದು ಒಂದೇ ವರ್ಡ್ಲಿ ಆಗ್ಬಿಡತ್ತೆ. ಸುಮ್ನೆ ನಾವು ಹೇಳ್ತೇವೆ ದೇವರೇ ಮಾಡಿಸ್ತಾನ್ರಿ, ನಮ್ ಕೈಲಿ ಒಂದೂ ಇಲ್ಲ, ದೇವರೇ ಸ್ವತಂತ್ರ, ನಾವು ಅಸ್ವತಂತ್ರ ಅಂತ ನಮ್ಮ ಬಾಯಿನಿಂದ ಬರುತ್ತೆ. ಬಾಯಿನಿಂದ ಬರೋದು ಮುಖ್ಯ ಅಲ್ಲ, ನಮ್ಮ ಅನುಭವಕ್ಕೆ ಬರಬೇಕಂದ್ರೆ ನಾವು ಅದನ್ನ ಮೆಲ್ಕ್ ಹಾಕಬೇಕು. ಅದನ್ನ ಚಿಂತನೆ, ಧ್ಯಾನ, ಜಪ ಇದಂತ ಮಾಡುವಾಗ ಸುಮ್ನೆ ಹೆಸರು ಹೇಳ್ತಾ ಹೋಗೋದಲ್ಲ, ಚಿಂತನೆ ಮಾಡಬೇಕು. ನಾನು ಕೂತಿದ್ದೀನಿ ಅಂದ್ರೆ ನಾನು ಯಾರು? ನಾನು ಅಂಬೋದು ಸಣ್ಣ ಒಂದು ಅಲ್ಪ ಒಂದು ಒಂದು ಆಟಂಕ್ಕಿಂತ ಸಣ್ಣದಾದ ಇರುವಂತ ನಾನು, ಅದೇ ನಾನು. ಕಾಣಿಸೋದು ಇಲ್ಲ, ನಾನು ಅಂಬೋದು ಕಾಣಿಸೋದು ಇಲ್ಲ. ಅಲ್ಲಿ ಆ ನಾನಲ್ಲಿ ನಾನು ಇರಬೇಕಂದ್ರೆ ಈ ಭಗವಂತ ಇಲ್ಲಿ ಹೇಳಿದ್ದಾರಲ್ಲ, ಆ ಭಗವಂತ ಭಾರಬೃನ್ನಾಮಕ, ಅವನು ನನ್ನನ್ನ ಈ ಜೀವವನ್ನ ಹೊತ್ತಿದ್ದಾನೆ. ಹೊತ್ತಿದ್ದಾನೆ ಅಂದ್ರೆ ಏ ಜೀವ ಅಂತ ಹೇಳ್ತೀರಾ, ಜೀವಕ್ಕೆ ಎಲ್ಲಿಂದ ಭಾರ ಬರುತ್ತೆ ಅಂದ್ರೆ, ಭಾರ ಬೃತ್ ಅಂದ್ರೆ ಆ ವೆಯ್ಟ್ ಅನ್ನ ಹೊತ್ತಿದ್ದಾನೆ ಅಂತ ಅರ್ಥ ಇಲ್ಲ. ಆ ಒಂದು ಜೀವದಲ್ಲಿ ಜ್ಞಾನ ಆನಂದ ಅಂಬೋದು ತುಂಬಿ ತುಳುಕ್ತಾ ಇದೆ, ಒಳಗೆ ಇದೆ. ಆ ಒಂದನ್ನ ಹೊತ್ತುಕೊಂಡಿದ್ದಾನೆ. ಅದು ಹೊತ್ತುಕೊಂಡು ಬೇಕ ಜೀವಕ್ಕೆ ಹೊತ್ತುಕೊಳ್ಳಕ್ಕೆ ಏನ ಜ್ಞಾನಾನಂದ ಜೀವದಲ್ಲಿ ಇದ್ರೂ ಅದನ್ನ ಆ ಭಾರವನ್ನ ಭಾ ಭಾ ಆ ಬೆಳಕನ್ನ ಭಾರ ಅಂದ್ರೆ ಆ ಭಾವನ್ನ ಆ ಪ್ರತಿಭಾವನ್ನ ಆ ಜ್ಞಾನ ಆನಂದವನ್ನ ಅದನ್ನ ಅವನು ಹೊತ್ತುಕೊಂಡಿದ್ದಾನಂದ್ರೆ ಹೀ ಇಸ್ ಟೇಕಿಂಗ್ ಕೇರ್, ಹೀ ಇಸ್ ಅಪ್ಹೋಲ್ಡಿಂಗ್, ಹೀ ಇಸ್ ಸಪೋರ್ಟಿಂಗ್. ಆ ತರ ಆ ಭಾರವನ್ನ ಭಾರಬೃನಲ್ಲಿ ಬಂತಲ್ಲ 16 ಏನ್ ಬಂತಲ್ಲ 6 4 ಜಡಗಳಲ್ಲಿ 16 ಚೇತನಗಳಲ್ಲಿ ಷೋಡಶ ಕಲಾ ಪುರುಷನಾಗಿ ಆ ಷೋಡಶ ಕಲಾ ಪುರುಷನನ್ನಲ್ಲಿ ಈ ಜೀವ ಷೋಡಶ ಕಲಾ ಪುರುಷ ಅವರ್ ಜೀವನಲ್ಲಿ ಅವನು ಭಾರವನ್ನು ಹೊತ್ತುಕೊಂಡಿದ್ದಾನೆ. ಒಂದು ಇನ್ನೊಂದು ಅದ್ರ ಜೊತೆಯಲ್ಲಿ ಏನ್ ಚಿಂತನೆ ಬರಬೇಕಂದ್ರ ಆಧಾರ ಆಧೇಯ. ಅದಕ್ಕೆ ಆಧಾರಭೂತ ಆ ಜೀವಕ್ಕೆನೂ ಆಧಾರವಾಗಿ ಅವನು ಇದ್ದಾನೆ. ಇದು ಒಂದು ಭಾರಬೃನ್ ಒಂದಾಯ್ತು. ಆ ಜೀವನದಲ್ಲಿ ಇರುವಂತ ಜ್ಞಾನ ಆನಂದಗಳನ್ನ ಅವನು ಧಾರಕನಾಗಿದ್ದಾನೆ ಅಂತ ಧಾರಕ ರೂಪವನ್ನ ನಾವು ಚಿಂತನೆ ಮಾಡಿದ್ವಿ. ಭಾರಬೃನ್ ಅಂದ್ರೆ ಆ ಧಾರಕ ರೂಪವನ್ನ ಚಿಂತನೆ ಮಾಡಿದ್ವಿ. ಒಂದು ಇನ್ನೊಂದು ಆಸ್ಪೆಕ್ಟ್ ಭಗವಂತನ ಏನು ಅಂದ್ರೆ ಆಧಾರ ಆಧೇಯನ ಅಂದ್ರೆ ಇಲ್ಲಿ ಏನು ಅಂದ್ರೆ ದೇ ಗೋ ಟುಗೆದರ್. ಆಧಾರ ಆಧೇಯ ಅಂಬೋದು ಆಧಾರವಾಗಿ, ಅದಕ್ಕೆ ಅವನು ಆಧಾರ ಅಂದ್ರೆ ದಟ್ ವಿಚ್ ಎನ್ಕಂಪಾಸ್ ವೆಯ್ಟ್ ಅಂತಲ್ಲ, ಕಂಪ್ಲೀಟ್ ಆಗಿ ಎನ್ಕಂಪಾಸ್ ಮಾಡೋದು. ಆಧಾರ ಜೊತೆಲಿ ಆಧೇಯ ಬರಬೇಕು, ದೇ ಗೋ ಇನ್ ಪೇರ್. ಆಧೇಯ ಅಂದ್ರೆ ಆ ಜೀವನ ಒಳಗೆ ಧ್ಯೇಯ ಮೂರ್ತಿಯಾಗಿ, ಧ್ಯೇಯ ಅಂದ್ರೆ ಒಳಗೆ ಇರುವುದು ಅಂತ ಒಂದು ಅರ್ಥ. ಇನ್ನೊಂದು ಧ್ಯೇಯ ಅಂದ್ರೆ ಜ್ಞಾನಕ್ಕೆ ಗೋಚರನಾಗುವನು ಧ್ಯೇಯ, ಆ ಸಮಂತ ಧ್ಯೇಯ ಅಲ್ಲಿ ಹಾಗೆ ಅರ್ಥ ಮಾಡಬೇಕು. ಸೊ ಅವರೇ ಆಧಾರವಾಗಿರ್ತಾನೆ. ಅದು ನಮಗೆ ಬರಬೇಕು ಮುಂದು ಆ ಕ್ವಾಲಿಟಿಯನ್ನ ಹೊತ್ತಿದ್ದಾನೆ ಭಾರಬೃನ್ ರೂಪ. ಆಧಾರ ರೂಪ ಅಂದ್ರೆ ಈ ಒಂದು ನಮ್ಮ ಮನಸ್ಸಲ್ಲಿ ಆ ಜೀವನಲ್ಲಿ ಅವನು ಧ್ಯೇಯ ಮೂರ್ತಿಯಾಗಿ ಕಾಣಬೇಕು ಅಂದ್ರೆ ಅದಕ್ಕೇನು ಅವನೇ ಆಧಾರನಾಗಿದ್ದಾನೆ, ಅವನೇ ಮೂಲಾಧಾರನಾಗಿದ್ದಾನೆ ಅಲ್ಲಿ ಅಂತ, ಮೂಲಾಧಾರವಾಗಿ ಅವನಿದ್ದಾನೆ ಅಂತ ಆ ಚಿಂತನೆ. ಅಲ್ಲಿ ಜೀವನ ಒಳಗೆ ಅವನು ಕಾಣಬೇಕು, ಬಿಂಬಮೂರ್ತಿಯಾಗಿ ಕಾಣಬೇಕು. ಆ ಬಿಂಬಮೂರ್ತಿ ಅಂಬವನು ಧ್ಯೇಯ, ಆ ಸಮಂತ ಧ್ಯೇಯ, ಅಕಾರ ವಾಚನಾದಂತ ಕಂಪ್ಲೀಟ್ ಆಗಿ ಪೂರ್ಣನಾಗಿ ಅವನು ಧ್ಯೇಯನಾಗಿರಬೇಕು. ಸೊ ಇದು ಆಧಾರ, ಆಧೇಯ ಮತ್ತು ಭಾರಬೃಂ ರೂಪ ಆ ನಾನು ಎಂಬುದರಿಂದ ಶುರು ಆಗುತ್ತೆ. ಆಮೇಲೆ ಅದ್ರ ಜೊತೆಯಲ್ಲಿ ಇದು ಧ್ಯೇಯ, ಆಧಾರ, ಆಧೇಯ ಆಯ್ತು. ಆಮೇಲೆ ಏನ್ ಮಾಡ್ತೀರಂದ್ರೆ ಜೀವಕ್ಕೆ ಈ ಜನ್ಮದಲ್ಲಿ ಜೀವಕ್ಕೆ ಈ ಸಂಸಾರದಲ್ಲಿ ಆ ಒಂದು ಬಂಧನ ಹಾಕಿದಲ್ಲ ಲಿಂಗದೇಹ. ಇವಾಗ ಏನಾಯ್ತು, ಈ ಜೀವ ಜೀವನ ಒಳಗಿರುವಂತ ಬಿಂಬ ಎಲ್ಲವನ್ನು ಇವಾಗ ಆಧೇಯ ಮಾಡ್ಕೊಳ್ಳಿ. ಆಧಾರ ಆಧೇಯ ಇಟ್ಟಿದ್ದೆಲ್ಲ ಭಾರಬೃಂ ಯಾವಾಗ್ಲೂ ಇರುತ್ತೆ, ಒಂದೊಂದು ಕಡೆಯಲ್ಲೂ ಭಾರಬೃಂ ಬರುತ್ತೆ. ಆಧಾರ ಆಧೇಯ ಇಟ್ಟುಕೊಂಡದ್ನ ಎರಡನ್ನೂ ಕಂಬೈನ್ ಮಾಡಿ ಯಾಕೆ ಅಂದ್ರೆ ಲಿಂಗದೇಹ ಬರುತ್ತೆ. ಲಿಂಗದೇಹ ಆಧಾರ ಆಯ್ತು, ಈ ಜೀವ ಬಿಂಬ ಆಧೇಯ ಆಯ್ತು. ಅಂದ್ರೆ ಆಧಾರದಲ್ಲಿನು ಭಗವಂತನ ಇದು ಆಧಾರ ಅಂದ್ರೆ ಏನೋ ಒಂದು ಜಡವಾದ ಲಿಂಗದೇಹ ಆಧಾರವಾಗಿದೆ ಅಂತ ಅರ್ಥ ಅಲ್ಲ. ಅಲ್ಲಿ ಲಿಂಗದೇಹದಲ್ಲಿನು ಭಗವಂತನೇ ಇದ್ದಾನೆ, ಲಕ್ಷ್ಮಿ ಜೊತೆಯಲ್ಲಿ ಭಗವಂತನೇ ಲಿಂಗದೇಹದಲ್ಲಿ ಇದ್ದು ಅವನೇ ಆಧಾರವಾಗಿದ್ದಾನೆ. ಅನಾದಿ ಕಾಲದಿಂದ ಈ ಜೀವನನ್ನ ಆ ಅವಸ್ಥೆಯಲ್ಲಿ ಇಟ್ಟಿದ್ದಾನೆ ಆಧಾರನಾಗಿ, ಆ ಅವಸ್ಥೆಯಲ್ಲಿ ಅಶುದ್ಧಿ ಅವಸ್ಥೆಯಲ್ಲಿ ಆಧಾರನಾಗಿ ಇಟ್ಟಿದ್ದಾನೆ. ಆದಾಯ ಆ ಜೀವ ಜೀವದೊಳಗೆ ಇರುವಂತ ಬಿಂಬ ಹೀಗೆ. ಆಮೇಲೆ ನೆಕ್ಸ್ಟ್ ಲೇಯರ್ ಹಾಕೊಳ್ಳಿ, ಅನಿರುದ್ಧ ದೇಹ ಹಾಕೊಳ್ಳಿ. ಆವಾಗ ಅನಿರುದ್ಧ ದೇಹ ಎಂಬುದು ಆಧಾರ ಆಗತ್ತೆ, ಒಳಗೆ ಇರುವಂತ ಲಿಂಗದೇಹ ಇದೆಲ್ಲ ಸೇರಿ ಆಧೇಯ ಆಗತ್ತೆ. ಯಾಕೆಂದ್ರೆ ಅಲ್ಲಿ ಒಂದೊಂದಲ್ಲಿ ನಮಗೆ ಕಾಣೋದಿಲ್ಲ, ಅನಿರುದ್ಧ ದೇಹ ಮತ್ತೆ ಇವ್ರು ವಾಯುದೇವರಿಗೆ ಅಲ್ಲಿ ಧ್ಯೇಯ ಮೂರ್ತಿಯಾಗಿ ಅವನು ಕಾಣಿಸ್ತಾ ಇದ್ದಾನೆ. ಪ್ರತಿ ಒಂದು ಜೀವನಲ್ಲಿ ಇರುವಂತದ್ದು ಎಲ್ಲ ಆಧೇಯ ಆ ಸಮಂತ ಧ್ಯೇಯನಾಗೆ, ಧ್ಯೇಯ ಅಂದ್ರೆ ಧ್ಯಾನಕ್ಕೆ ಗೋಚರನಾಗುವಂತ ಅವನು ಧ್ಯೇಯನಾಗಿ ಅಲ್ಲಿದ್ದಾನೆ. ಸೊ ಆಧಾರ ಆಧೇಯ ಹೀಗೆ ಚಿಂತನೆ ಹೀಗೆ ಮಾಡ್ತಾ ಮಾಡ್ತಾ ಇವಾಗ ನಮ್ಗೆ ಅಷ್ಟು ದೂರ ಹೋಗಲ್ಲ, ನಮ್ಮ ದೇಹಕ್ಕೆ ಬರೋಣ. ದೇಹದಲ್ಲಿ ನಮ್ಮ ಈ ಹೊರಗಿನ ದೇಹದಲ್ಲಿ ಆಧಾರವಾಗಿ ಈ ದೇಹಕ್ಕೆ ಹೊತ್ತುಕೊಂಡು ನಾವು ನಡೀತಾ ಇದ್ದೀವಿ. ಒಂದೊಂದು ಇಂದ್ರಿಯಗಳನ್ನು ಹೊತ್ತುಕೊಂಡಿದ್ದೀವಿ, ಎಲ್ಲಾ ಇಂದ್ರಿಯಗಳನ್ನು ಒಟ್ಟಿಗೆ ಇದೆ, ಒಟ್ಟಿಗೆ ಹೆಣದಿದೆ. ಆವಾಗ ತಾನೆ ವಾಯುದೇವರು, ಅದಕ್ಕೆ ವಾಯು ಎಂಬ ಶಬ್ದಕ್ಕೆ ಉತ್ತಬ್ಧಮಾನ ಅಂದ್ರೆ ಎಲ್ಲವನ್ನೂ ಹೆಣೆದುಕೊಂಡು ಇರುವಂತ ಶಕ್ತಿ, ಕಣ್ಣು ಮೂಗು ಕಿವಿ ಎಲ್ಲವನ್ನು ಆಸ್ ಅ ಒನ್ ಪೀಸ್ ಹೆಣೆದುಕೊಂಡು ವಾಯುದೇವರ ಜೊತೆಯಲ್ಲಿ ಈ ಸ್ಥೂಲ ದೇಹದಲ್ಲಿ ಎಲ್ಲವನ್ನೂ ಆಧಾರವಾಗಿ, ಆ ಒಂದು ಭಾರಬೃತ್ ಮಾತ್ರ ಇಲ್ಲ, ಆಧಾರವಾಗಿ ಸಪೋರ್ಟ್ ಆಗಿದ್ದಾರೆ. ಆ ಧ್ಯೇಯನಾಗಿ ಆ ದೇಹದಲ್ಲಿ ಭಗವಂತ ಒಂದು ರೂಪದಿಂದ ಇದ್ದಾನೆ. ಅದು ಮಾತ್ರ ಅಲ್ಲ, ತಿರ್ಗಾ ಹೊರಗೆ ಹೀಗೇನೆ ನಾವು ನಮ್ದಾಯ್ತು, ನಮ್ದು ಆಧಾರ ಮಾತ್ರ ಇಲ್ಲ, ನಮಗೆ ಈ ಸಾಧನೆಗೆ ಬೇಕಾದ ಎಲ್ಲವೂ. ಈ ಒಂದು ಪೂಜೆ ರೂಮ್ಲಿ ಕೂತಿದ್ದೀವಿ, ಪೂಜೆ ರೂಮ್ ಬೇಕು ನಮ್ಗೆ, ಪೂಜೆ ರೂಮ್ ನಿಲ್ಲಬೇಕಲ್ಲ. ಪೂಜೆ ರೂಮ್ ಆಕಾಶದಲ್ಲಿ ಓಡಾಡ್ತಾ ಇದ್ರೆ ನಮ್ಗೆ ಹೇಗಾಗತ್ತೆ? ಸೊ ಪೂಜೆ ರೂಮ್ಗೆ ಒಂದು ಆಧಾರ, ಆಧಾರ ಆಧೇಯ ಈ ಭಾರವನ್ನೆಲ್ಲ ಹೊತ್ತಿದ್ದಾನೆ. ಭಾರಬೃಂ ರೂಪನಾಗಿ ಅವನೇ ಸರ್ವವ್ಯಾಪ್ತನಾಗಿ ಅವನಿದ್ದಾನೆ. ಆಮೇಲೆ ಪೂಜೆ ರೂಮ್ಲಿ ಇರುವಂತ ಆ ಒಂದು ಪೀಠದಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡ್ತೀವಿ, ಆ ಪೀಠಕ್ಕೆ ಆ ಒಂದು ನೆಲ ಆಧಾರ ಆಧೇಯ. ಭಾರಬೃಂ ರೂಪ ಅಂಬುದು ಟೋಟಲಿ ನಮ್ಗೆ ಹೊರಗೆ ಇರುವಂತ ರೂಪ. ಸೊ ಆ ಹೊರಗೆ ಇರುವಂತ ಒಂದು ರೂಪದಲ್ಲಿ ಒಳಗೆ ಇರುವಂತ ಪ್ರತಿ ರೂಪ ತಗೊಂಡ್ರೆ ಆಧಾರ ಆಧೇಯ ಆಧೇಯ ಬರುತ್ತೆ. ಸೊ ಈ ಮಂಟಪಕ್ಕೆ ನಮ್ಮ ಪೂಜೆ ಕೋಣ ಆಧಾರವಾಗಿದೆ, ಮಂಟಪ ಆಧೇಯನಾಗಿದೆ. ಸೊ ಆಮೇಲೆ ಮಂಟಪದಲ್ಲಿ ನಾವು ಒಂದು ಪೀಠ ಹಾಕ್ತೀವಿ, ಪೀಠ ಆಧೇಯ ಆಯ್ತು, ಮಂಟಪ ಆಧಾರ ಆಯ್ತು. ಆಮೇಲೆ ವಿಗ್ರಹ, ಸೊ ವಿಗ್ರಹ ವಿಗ್ರಹ ಹೋದ ಮೇಲೆ ಪೀಠ ಅಂದ್ರೆ ಆಧಾರ, ವಿಗ್ರಹ ಆಧೇಯ ಆಗತ್ತೆ. ಆಮೇಲೆ ವಿಗ್ರಹ ಆಧಾರ ಆದ್ರೆ ಒಳಗೆ ಇರುವಂತ ವಿಗ್ರಹ ದೇವರಲ್ಲ, ವಿಗ್ರಹದ ಒಳಗೆ ಇರುವಂತ ಆ ವಿಗ್ರಹದ ಒಳಗೆ ಅಂತ ನಾವು ಹೋದಾಗ ಅಲ್ಲಿ ಗೋಳಕಗಳು ಅಂತ ಬರುತ್ತೆ. ಡೈರೆಕ್ಟ್ ಆಗಿಲ್ಲ, ಡೈರೆಕ್ಟ್ ಆಗಿ ನಾವು ವಿಗ್ರಹಗಳನ್ನ ಪೂಜೆ ಮಾಡುವಾಗ ನಮ್ಮ ಸಂಪ್ರದಾಯದಲ್ಲಿ ಬರೀ ವಿಗ್ರಹಗಳನ್ನು ಮಾಡಲ್ಲ, ಏನೋ ಒಂದು ಹೋಮ ಮಾಡಿ ಅಗ್ನಿಸೂಕ್ತ ಹೇಳಿ ಆ ದೇವರನ್ನ ಅಲ್ಲಿ ಆವಾಹನೆ ತರ ಮಾಡ್ತೀವಿ. ದೇವರು ಕೂತ್ಕೊಳ್ಳೋ ಅಂತ ಪ್ರಾರ್ಥನೆಯಿಂದ ಮಾಡ್ತೀವಿ. ಅಥವಾ ನಾವು ದಿನಾಗ್ಲೂ ಮಾಡುವಾಗ್ಲೂ ನಾವು ಬಿಂಬದಲ್ಲಿ ಇರುವಂತದ್ದು ಅಲ್ಲಿ ಬಂದು ನೀನು ಕೂತ್ಕೋ, ಯಾವತ್ ಪೂಜಾ ಅವಸಾನ ಪರ್ಯಂತ ಅಂತ ನಾವು ಹೇಳ್ತೀವಿ. ಆವಾಗ ಕೂತ್ಕೋಪ, ಆವಾಗ ಹಿತೋಬ, ಸಂಹಿತೋಬ ಅಂತ ನಾವು ಪೂಜೆ ಮಾಡ್ತೀವಿ. ಸೊ ಆವಾಗೆ ಅಲ್ಲಿ ಏನ್ ಬರುತ್ತೆ, ಅಲ್ಲಿ ನಾವು ಹೇಳುವಂತ ಮಂತ್ರದಿಂದ ಪ್ರಾರ್ಥನೆದಿಂದ ಅಲ್ಲಿ ದೇವತೆಗಳು, ಅಲ್ಲಿ ಇರುವಂತ ದೇವತೆಗಳು ಪ್ರಸನ್ನರಾಗ್ತಾರ. ಸೊ ಆ ವಿಗ್ರಹದಲ್ಲಿ ತಿರುಗವು ಆಧಾರ ಆಧೇಯ ಒಂದೊಂದು ಬರುತ್ತೆ, ಒಂದೊಂದು ಗೋಳಕಗಳು ಹೋಗ್ತಾ ಲಕ್ಷ್ಮಿ ಬರುತ್ತೆ. ವಾಯುದೇವರು, ವಾಯುದೇವರ ಆಧಾರ, ವಾಯುದೇವರಲ್ಲಿ ದೇವರು ಆಧಾರವಾಗಿದ್ದಾನೆ, ಆಧೇಯ ಅಲ್ಲಿ ಕಾಣಿಸಿಕೊಡುವಂತ ಲಕ್ಷ್ಮಿ ಕಾಣಿಸ್ಕೊಡ್ತಾರೆ. ಲಕ್ಷ್ಮಿ ಆಧಾರ, ಆಧಾರ ಲಕ್ಷ್ಮಿಯಲ್ಲಿ ಭಗವಂತ ಸ್ವಪ್ರತಿಮಾಯಾಮ್, ಅವನದ್ದೇ ಆದ ಪ್ರತಿಮಾ ರೂಪದಿಂದ ಅವನಿದ್ದಾನೆ. ಸೊ ಅಷ್ಟು ತನಕ ಆಧಾರ ಆಧೇಯ ಇಷ್ಟೂ ಹೋಗತ್ತೆ. ಸೊ ಹೀಗೆ ನಾವು ಹೀಗೆ ಆಧಾರ ಆಧೇಯ ಅಂತ ಇದನ್ನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಸೊ ಇದು ಸರ್ವ ಪದಾರ್ಥದಲ್ಲಿ ಸಿರಿವರನ ಪೂಜೆಯ ಮಾಡು ಪೂಜೆಯ ಹೇಗೆ ಮಾಡೋದು, ಪೂಜೆಯನ್ನ ಹೇಗೆ ಮಾಡೋದು ಅಂದ್ರೆ ಪೂಜೆ ಹೇಗ್ ಮಾಡೋದು ಅಂತ ಇಷ್ಟೂ ನಾವು ಹೇಳ್ತಾ ಬಂದಾಗ ಇಲ್ಲಿ ಏನು ನಮ್ಗೆ ಕಾಣಿಸಿತ್ತು ಅಂದ್ರೆ ಒಂದು ಡಿಫರೆಂಟ್ ಅಧಿಷ್ಠಾನಗಳು ಕಾಣಿಸುತ್ತೆ. ವೇರಿಯಸ್ ಅಧಿಷ್ಠಾನಗಳು ಹಾಕೊಂಡಿದ್ದೀವಿ ನಾನು, ನನ್ನ ಲಿಂಗ ದೇಹ, ನನ್ನ ಸ್ವರೂಪ ದೇಹ, ನನ್ನ ಮನೆ, ನನ್ನ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಅಧಿಷ್ಠಾನಗಳಿದೆ. ಸೊ ಅಧಿಷ್ಠಾನಗಳಲ್ಲಿ ಭೇದ ಇದೆ ಅಂತ ತಿಳ್ಕೋಬೇಕು. ಪೂಜೆ ಅಂದ್ರೆ ಬೇರೊಂದು ಇಲ್ಲ, ಅಧಿಷ್ಠಾನಗಳಲ್ಲಿ ಭೇದ ಇದೆ ಅಂತ ತಿಳ್ಕೋಬೇಕು. ಅಧಿಷ್ಠೇಯ ಅಧಿಷ್ಠಾನದಲ್ಲಿ ಸ್ವತಂತ್ರನಾಗ ಇರುವಂತ ಆ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಇದಕ್ಕೆ ಅನ್ವಯ ವ್ಯತಿರೇಕ ಪೂಜೆ ಅಂತ ಹೇಳ್ತಾರೆ. ಅಧಿಷ್ಠಾನಗಳಲ್ಲಿ ಭೇದ ಇದೆ, ಅಧಿಷ್ಠೇಯನಾದ ಭಗವಂತನಲ್ಲಿ ಭೇದ ಇಲ್ಲ. ಸೊ ಹೀಗೆ ತಿಳ್ಕೊಳ್ಳೋದು ಪೂಜೆ ಆಗುತ್ತೆ. ನೈವೇದ್ಯ ಸಮರ್ಪಣೆ ಏನು ಮಾಡಿದ್ದನು ಅಲ್ಲಿ ಇರುವಂತ ಭಗವಂತನ ರೂಪಗಳ ಜೊತೆಲಿ ಅವನ ರೂಪವನ್ನ ಐಕ್ಯ ಮಾಡ್ಕೋ. ಅಂದ್ರೆ ಅಧಿಷ್ಠೇಯದಲ್ಲಿ ಅಂದ್ರೆ ಅಧಿಷ್ಠಾನಗಳು ಎಂಬುದು ಪದಾರ್ಥಗಳು, ಹೊರಗೆ ಇರುವಂತ ಪದಾರ್ಥಗಳು. ಇಷ್ಟು ಪದಾರ್ಥ ಹೇಳಿದಾರಲ್ಲ, ಆ ಪದಾರ್ಥಗಳು ಕಣ್ಣಿಗೆ ಕಾಣಿಸ್ತೇವೆ. ಮೋಸ್ಟ್ ಆದ ಪದಾರ್ಥ ನಮ್ ಕಣ್ಣಿಗೆ ಕಾಣಿಸೋದೇ ಮಾತಾಡ್ತೀವಿ ನಾವು. ಸೊ ಈ ಪದಾರ್ಥಗಳೆಲ್ಲ ಬೇರೆ ಬೇರೆ ಇದ್ದಾರೆ. ಈ ಪದಾರ್ಥಗಳನ್ನ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಇದ್ದಾರೆ, ಅವರೆಲ್ಲ ಒಂದೇ ಅಲ್ಲ. ಬಟ್ ಅವರಲ್ಲಿ ಪದಾರ್ಥದಲ್ಲಿ ಸ್ವತಂತ್ರನಾಗಿ ಇರುವಂತ ಭಗವಂತ ಒಂದೇ, ಐಕ್ಯ ಚಿಂತನೆ ಅಂತಾರೆ. ಈ ಐಕ್ಯ ಚಿಂತನೆ ಮಾಡಿ ಅವನೇ ನನ್ನ ಬಿಂಬದ ಕೊನೆಯಲ್ಲಿ ಅದನ್ನ ಕನೆಕ್ಟ್ ಮಾಡಬೇಕು. ಅವನೇ ನನ್ನಲ್ಲಿನೂ ಇದ್ದಾನೆ. ಈ ಒಂದು ತೃಣವಾಗೆ ಈ ಒಂದು ಜೀವನ ಒಳಗೆ ಅವನು ಇದ್ದಾನೆ. ಸೊ ಹೀಗೆ ತಿಳ್ಕೊಂಡು ಇದೆಲ್ಲ ಮರ್ಮ ಅಂತ ಹೇಳ್ತಾರೆ. ಈ ಮರ್ಮವ ಅರಿಯದಿಹ ನರನು, ಇದನ್ನ ಚಿಂತನೆ ಮಾಡಿ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ, ಯಾಕಂದ್ರೆ ಉಪನಿಷತ್ತುಗಳ ಸಾರ ಅಂತ ಹೇಳ್ತೀವಿ. ಇದು ಎಲ್ಲ ಎಲ್ಲಿ ಬರುತ್ತೆ ಅಂದ್ರೆ ಈ ಫಸ್ಟ್ ಪದ್ಯ ಆಗಲಿ, ಸೆಕೆಂಡು ಆಮೇಲೆ ಎಸ್ಪೆಷಲಿ ಇದೆ ಲೆವೆಂತ್ ಪದ್ಯ, ಇದೆಲ್ಲ ಎಲ್ಲಿ ಬರುತ್ತೆ? ಈ ಮರ್ಮ ಮರ್ಮವನು ಅಂತ ಹೇಳಿದ್ದಾರೆ. ಉಪನಿಷತ್ತು ಅಂತ ಹೇಳುವಾಗಲೇ ಉಪನಿಷತ್ತು ಅಂದ್ರೆ ಉಪಹವರ್ಯ ಅಂತಾನೆ ಅರ್ಥ, ಅದಕ್ಕೆ ಒಂದರ್ಥ ಅಂದ್ರೆ ರಹಸ್ಯ ಅಂತಾನೆ ಅರ್ಥ ಅದಕ್ಕೆ. ಸೊ ಮರ್ಮವನು ಅಂತ ಹೇಳುವಾಗ ಈ ಉಪನಿಷತ್ತು ರಹಸ್ಯ ಅಂತ ಬರುತ್ತೆ. ಇದು ಎಸ್ಪೆಷಲಿ ಲೆವೆಂತ್ ಪದ್ಯ ಎಲ್ಲ ಎಲ್ಲಿ ಬರುತ್ತೆ ಅಂದ್ರೆ ನೀವು ಕೇಳಿರ್ಬೋದು, ನೆಕ್ಸ್ಟ್ ಟೈಮ್ ನೀವು ಕೇಳಿದಾಗೆ ನೀವು ಪೇ ಅಟೆನ್ಷನ್ ಟು ದಟ್. ಶಿಕ್ಷಾವಳಿ ಅಂತ ದಿನಾಗ್ಲೂ ಗಂಡಸರು ಪೂಜೆ ಮಾಡುವಾಗ ಅದನ್ನ ಪಠನ ಮಾಡ್ತಾರೆ. ಶಿಷ್ಯಂದರು ಪಠನ ಮಾಡಬೇಕಾದ ಒಂದು ಇಟ್ಸ್ ಅ ಮಸ್ಟ್ ನಮ್ಮ ಸಿದ್ಧಾಂತದಲ್ಲಿ ದೇವರ ಪೂಜೆ ಮಾಡುವಾಗ. ಅಲ್ಲಿ ಬರುವಂತ ಅದೇ ಕಾನ್ಸೆಪ್ಟ್ ಚೆಂದಾಗಿ ಬಿಡಿಸಿ ದಾಸರು ನಮ್ಗೆ ಈ ಪಂಚತನ್ಮಾತ್ರ ಸಂಧಿಯಲ್ಲಿ ಫಸ್ಟ್ ಸೆಕೆಂಡ್ ಲೆವೆಂತ್ ಆಮೇಲೆ ಇಲ್ಲಿ ಮರ್ಮ ಅಂತ ಇಲ್ಲಿ ಕೊಟ್ಟಿದ್ದು ಇಲ್ಲಿ ಅದಕ್ಕೆ ಕಂಪ್ಲೀಟ್ ಆಗಿ ಇಲ್ಲಿ ಬಂದಿದೆ ಅಂಬೋದಲ್ಲಿ ಕೃಷ್ಣಾರ್ಪಣ ಮಸ್ತು.